Welcome once again to Words of Life program.
ಜೀವವಾಕ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ.
We've been studying through the Bible in these past days.
ನಾವು ಕಳೆದ ದಿನಮಾನಗಳಲ್ಲಿ ಸತ್ಯವೇದದ ಅಧ್ಯಯನವನ್ನು ನೋಡಿಕೊಳ್ಳುತ್ತಾ ಇದ್ದೆವು.
And we have now come to the Gospel of Luke.
ಈಗ ಲೂಕನು ಬರೆದ ಸುವಾರ್ತೆಗೆ ಬಂದು ನಿಂತಿದ್ದೇವೆ.
As I said when we studied Matthew and Mark, the first words of these books tell us the purpose with which this particular biography of Jesus was written.
Mattaya mattu Markanu barada suvarthayannu noduvaga alli modala vachana ee eradu pustakagalalli heliruvudenappa andre Yesu Kristana vishayavagi bariyuvanta uddesha
enu anta. So here Luke says many have undertaken to write an account of Jesus' life, but I wanted to investigate everything carefully, verse 3, and then write it out in a consecutive order.
ಅನೇಕರು ಯೇಸು ಕ್ರಿಸ್ತನ ಜೀವಿತದ ಕುರಿತಾಗಿ ಬರೆಯಲು ಪ್ರಯತ್ನಿಸಿರಲಾಗಿ ನಾನು ಬುಡದಿಂದ ಎಲ್ಲವನ್ನೂ ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿಮಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ತೋಚಿತು ಅಂತ ಮೂರನೇ ವಚನದಲ್ಲಿ ಹೇಳುತ್ತಾನೆ.
First of all, he wanted to find out exactly what was the truth.
ಮೊದಲು ಆತನು ಸತ್ಯವನ್ನು ಚೆನ್ನಾಗಿ ಕಂಡುಕೊಳ್ಳಲು ಬಯಸುತ್ತಾನೆ.
See, Luke was not a Jew.
ನೋಡ್ರಿ, ಲೂಕನು ಯಹೂದನಲ್ಲ.
He'd never seen Jesus.
ಆತನು ಯೇಸುವನ್ನ ನೋಡಿದ್ದಿಲ್ಲ.
He had to get his information from other people.
ಆತನು ಮತ್ತೊಬ್ಬರಿಂದ ಯೇಸುವಿನ ಕುರಿತಾಗಿ ಮಾಹಿತಿಯನ್ನು ತೆಗಿಬೇಕಾಗಿತ್ತು.
There are only two books in the Bible which are written by people who are not Jews in the New Testament.
ಯಹೂದ್ಯರಲ್ಲದ ಇಬ್ಬರಿಂದ ಸತ್ಯವೇದದಲ್ಲಿ ಎರಡು ಪುಸ್ತಕಗಳು ಬರೆಯಲ್ಪಟ್ಟಿವೆ.
And one in the Old Testament, that's Job.
ಹಳೆ ಒಡಂಬಡಿಕೆಯಲ್ಲಿ ಒಂದು, ಅದು ಯೋಬನು ಬರೆದ ಪುಸ್ತಕ.
He was not a Jew.
ಆತನು ಯಹೂದ್ಯನಲ್ಲ.
And here Luke and the other book he wrote, Acts of the Apostles, were written by Luke.
ಇಲ್ಲಿ ಲೂಕನು ಅಪೋಸ್ತಲರ ಕೃತ್ಯಗಳು ಮತ್ತು ಲೂಕನು ಬರೆದ ಸುವಾರ್ತೆಯನ್ನು ಬರೆದಿದ್ದಾನೆ.
But one thing about him, he wants to write in a consecutive order and he wants to be careful about what he's writing because that it is correct.
ಒಂದು ಸಂಗತಿ, ಲೂಕನು ಅದನ್ನು ಬರೆಯುವ ಮೊದಲು ಚೆನ್ನಾಗಿ ವಿಚಾರಿಸಿ ಅದನ್ನು ಕ್ರಮವಾಗಿ ಬರೆಯಲು ಬಯಸಿದನು.
And inspired by the Holy Spirit.
ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ.
And we're thankful that he did that.
ಅದನ್ನು ಮಾಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ.
Because he writes a number of things which are not in the other gospels.
ಬೇರೆ ಸುವಾರ್ತೆಗಳಲ್ಲಿ ಹೇಳದಂತ ವಿಷಯಗಳನ್ನು ಆತನು ಬರೆದಿದ್ದಾನೆ.
For example,
ಉದಾಹರಣೆಗೆ,
we don't know, we would not have known anything about how John the Baptist was born.
ಇಲ್ಲಾಂದ್ರೆ ನಮಗೆ ಗೊತ್ತಾಗ್ತಿದ್ದಿಲ್ಲ ಸ್ನಾನಿಕನಾದ ಯೋಹಾನನು ಹೇಗೆ ಹುಟ್ಟಿದನು ಅಂತ.
Or the angels' visit to Mary.
ದೂತರು ಮರಿಯಳನ್ನ ಸಂಧಿಸಿದ್ದು.
This is not mentioned in any of the other gospels.
ಬೇರೆ ಸುವಾರ್ತೆಗಳಲ್ಲಿ ಇದು ನಮೂದಾಗಿಲ್ಲ.
The shepherds coming to see Jesus.
ಕುರುಬರು ಯೇಸುವನ್ನ ನೋಡಲು ಬಂದರು.
Not mentioned in any of the gospels.
ಬೇರೆ ಎಲ್ಲಾ ಸುವಾರ್ತೆಯಲ್ಲೂ ಹೇಳಿಲ್ಲ.
Jesus being presented in the temple and Simeon saying something, not written anywhere else.
ಯೇಸುವನ್ನ ದೇವಾಲಯಕ್ಕೆ ಅರ್ಪಿಸಲು ಬಂದಾಗ ಸಿಮೆಯೋನನು ಏನು ಹೇಳಿದನ ಅಂತ ಎಲ್ಲೂ ನಮೂದಾಗಿಲ್ಲ.
Jesus discussing with the doctors of law in the temple at the age of 12.
ಯೇಸು 12ನೇ ವಯಸ್ಸಿನಲ್ಲಿದ್ದಾಗಲೇ ವಿದ್ವಾಂಸರೊಟ್ಟಿಗೆ ಚರ್ಚೆ ಮಾಡುತ್ತಿದ್ದರು.
The genealogy of Mary in Luke chapter 3.
ಲೂಕಾ 3ನೇ ಅಧ್ಯಾಯದಲ್ಲಿ ಮರಿಯಳ ವಂಶಾವಳಿ ಇದೆ.
The beautiful parable of the good Samaritan.
ಒಳ್ಳೆಯ ಸಮರ್ಯಾದವನ ಸುಂದರ ಕತೆ ಇದೆ ಇಲ್ಲಿ.
What a story.
ಎಂತಹ ಕತೆ ಇದು.
Not found in any of the gospels.
ಬೇರೆ ಯಾವ ಸುವಾರ್ತೆಯಲ್ಲೂ ಸಿಗೋದಿಲ್ಲ ಇದು.
The importance of sitting at Jesus' feet in the story of Mary and Martha.
ಮರಿಯ ಮತ್ತು ಮಾರ್ಥಳ ಕಥೆಯಲ್ಲಿ ಯೇಸುವಿನ ಪಾದದ ಬಳಿ ಕುಳಿತುಕೊಳ್ಳುವಂತ ಪ್ರಾಮುಖ್ಯತೆ ಹೇಳಿದೆ.
The importance of persisting in prayer for the Holy Spirit as in Luke chapter 11.
ಲೂಕಾ 11ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನಿಗಾಗಿ ಸತತವಾಗಿ ಪ್ರಾರ್ಥನೆ ಮಾಡಬೇಕು ಎಂಬಂತ ವಿಷಯ ಇದೆ.
The beautiful parable of the lost coin and the prodigal son.
ತಪ್ಪಿ ಹೋದ ಮಗನ ಮತ್ತು ಕಳೆದು ಹೋದ ನಾಣ್ಯದ ಕತೆ ಇದೆ ಇಲ್ಲಿ.
And the true story of the rich man and Lazarus.
ಐಶ್ವರ್ಯವಂತನು ಮತ್ತು ಲಾಜರನ ನಿಜವಾದ ಕತೆ ಇದೆ.
The only story, true story in the whole Bible that tells us clearly exactly what happens when a person dies today.
ಸತ್ಯವೇದದಲ್ಲಿರುವಂತ ನಿಜವಾದ ಈ ಕತೆಯು ಒಬ್ಬ ಮನುಷ್ಯನು ಸತ್ತ ನಂತರ ಏನಾಗುತ್ತಾನೆ ಎಂಬುದನ್ನು ಹೇಳುತ್ತದೆ.
ಅಂಡ್ ದ ಬ್ಯೂಟಿಫುಲ್ ಸ್ಟೋರಿ ಆಫ್ ದ ಥೀಫ್ ಆನ್ ದ ಕ್ರಾಸ್ ಬೀಂಗ್ ಫಾರ್ ಗಿವನ್.
ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಂತ ಕಳ್ಳನ್ನು ಕ್ಷಮಿಸಲ್ಪಟ್ಟಂತ ಸುಂದರವಾದ ಕತೆ ಇದೆ ಇಲ್ಲಿ.
ಅಂಡ್ ದ ಟೂ ಡಿಸೈಪಲ್ಸ್ ಟು ಎಮ್ಮಾಸ್ ಆಫ್ಟರ್ ದ ರೆಸರೆಕ್ಷನ್.
ಇಬ್ಬರು ಶಿಷ್ಯಂದರು ಎಮ್ಮಾಹುಗೆ ಪುನರುತ್ಥಾನದ ನಂತರ ತೆರಳುವುದನ್ನು ಓದ್ತೇವೆ.
ಥ್ಯಾಂಕ್ ಗಾಡ್ ಫಾರ್ ಲೂಕ್ ಹೂಸ್ ರಿಟನ್ ಆಲ್ ದೀಸ್ ಥಿಂಗ್ಸ್ ಅದರ್ವೈಸ್ ವಿಡ್ ನೆವರ್ ಹ್ಯಾವ್ ನೋನ್ ಅಬೌಟ್.
ದೇವರಿಗೆ ಕೃತಜ್ಞತೆಗಳು, ಲೂಕನು ಇವೆಲ್ಲ ಬರೆದಿದ್ದಕ್ಕಾಗಿ, ಇಲ್ಲಾಂದ್ರೆ ನಮಗೆ ಗೊತ್ತಾಗ್ತಿದ್ದಿಲ್ಲ. ಮತ್ತು
ಹಿ ಇನ್ವೆಸ್ಟಿಗೇಟೆಡ್ ಥಿಂಗ್ಸ್ ಕೇರ್ಫುಲಿ ಬಿಫೋರ್ ಹಿ ರೋಟ್ ಇಟ್ ಡೌನ್.
ಆತನು ಇವೆಲ್ಲವನ್ನು ಬರೆಯುವ ಮೊದಲು ಚೆನ್ನಾಗಿ ವಿಚಾರಿಸಿದನು.
ಲೂಕ್ ವಾಸ್ ಎ ಡಾಕ್ಟರ್.
ಲೂಕನು ವೈದ್ಯನಾಗಿದ್ದನು.
ಹಿ ಡಿಡ್ನ್ಟ್ ರೈಟ್ right that people were healed if they were not really healed.
ಮನುಷ್ಯರು ಸ್ವಸ್ಥರಾಗದೇ ಇದ್ದರು ಸ್ವಸ್ಥರಾದರು ಎಂಬುದಾಗಿ ಬರಲಿಲ್ಲ.
He mentions a number of cases of healing.
ಅನೇಕ ಸ್ವಸ್ಥತೆಯ ಪ್ರಕರಣಗಳನ್ನು ನಮೂದು ಮಾಡಿದ್ದಾನೆ.
Let's look at this gospel.
ಸುವಾರ್ತೆನ ನೋಡಿಕೊಳ್ಳೋಣ ಇದನ್ನು.
It begins with the birth of John the Baptist.
ಇಲ್ಲಿ ಸ್ನಾನಿಕನಾದ ಯೋಹಾನನ ಹುಟ್ಟಿನಿಂದ ಪ್ರಾರಂಭವಾಗುತ್ತದೆ.
An angel comes to Zacharias and Elizabeth. Zacharias is a priest in the temple.
ಇಲ್ಲಿ ದೂತನು ದೇವಾಲಯದ ಯಾಜಕನಾಗಿದ್ದ ಜಕರಿಯನು ಮತ್ತು ಆತನ ಪತ್ನಿ ಎಲಿಜಬೆತಳ ಬಳಿ ಬರುತ್ತಾನೆ.
We read here that the angel told him that he's going to have a son for whom he's prayed for many years.
ದೂತನು ಹೇಳುತ್ತಾನೆ, ನೀವು ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದರೆ ಅದರ ಫಲವಾಗಿ ನಿಮಗೆ ಮಗನು ಹುಡುತಾನೆ.
Zacharias said to the angel in verse 18.
18ನೇ ವಚನದಲ್ಲಿ ಜಕರಿಯನು ದೂತನಿಗೆ ಹೇಳುತ್ತಾನೆ,
How can I know this? I'm an old man and my wife is advanced in years.
ನಾನು ಯಾತರಿಂದ ತಿಳಿದುಕೊಳ್ಳಲಿ, ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂಬುದಾಗಿ ಹೇಳುತ್ತಾನೆ.
Okay, you're going to be dumb.
ದೂತನು ಹೇಳ್ತಾನೆ ಜಕರಿಯನಿಗೆ, ನೀನು ಮೂಕನಾಗಿರುವೆ ಅಂತ.
This is fulfilled.
ಅದು ನೆರವೇರುವವರೆಗೂ.
And he immediately became dumb.
ಹಾಗೆ ಆತನು ತಕ್ಷಣಕ್ಕೆ ಮುಖನಾಗುತ್ತಾನೆ.
He couldn't speak. We read in verse 22 of
Luke. ಲೂಕ 1:22 ಓದ್ತೇವೆ, ಆತನು ಮಾತಾಡಲು ಅಶಕ್ತನಾಗಿದ್ದನು.
Then the angel went to Mary.
ನಂತರ ದೂತನು ಮರಿಯಳ ಬಳಿಗೆ ಹೋಗ್ತಾನೆ.
And she said the same thing.
ಆಕೆನೂ ಕೂಡ ಅದನ್ನೇ ಹೇಳ್ತಾಳೆ.
How can this be? Verse 34.
34ನೇ ವಚನ, ಹೇಗೆ ಸಾಧ್ಯ ಇದು ಅಂತ.
I'm a virgin.
ನಾನು ಕನ್ಯೆಯನ್ನು.
But she was not struck dumb.
ಆದರೆ ಆಕೆಯು ಮೂಕಳಾಗಲಿಲ್ಲ.
Why this difference?
ಯಾಕೆ ವ್ಯತ್ಯಾಸ ಇದು?
How is it that two people can make the same mistake or commit the same sin and they get different punishment?
ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಂದೇ ತರನಾದ ತಪ್ಪನ್ನ ಮತ್ತು ಪಾಪವನ್ನ ಮಾಡ್ತಾರೆ, ಆದರೆ ದಂಡನೆ ಮಾತ್ರ ಬೇರೆ. ಹೇಗದು?
We get the idea that if two people commit the same crime, they must both get the same punishment.
ನಮಗೆ ಒಂದು ಯೋಚನೆ ಬರೋದೇನಪ್ಪ ಅಂದ್ರೆ, ಇಬ್ಬರು ಒಂದೇ ಅಪರಾಧ ಮಾಡಿದ್ರೆ ಇಬ್ಬರಿಗೂ ಒಂದೇ ದಂಡನೆ ಅಂತ.
It's not true.
ಅದರ ಸತ್ಯ ಅಲ್ಲ ಅದು.
Jesus said to whom more is given, more is required.
ಯೇಸು ಹೇಳ್ತಾರೆ, ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆಯೋ ಅವರಿಂದ ಹೆಚ್ಚು ನಿರೀಕ್ಷೆ ಇದೆ ಅಂತ.
Zachariah was different from Mary.
ಹಾಗಾಗಿ ಜಕರಿಯನು ಮರಿಯಳಿಗಿಂತ ವ್ಯತ್ಯಾಸವಾಗಿ ನಿಲ್ತಾನೆ.
ಫಾರ್ ಎಕ್ಸಾಂಪಲ್,
ಉದಾಹರಣೆಗೆ,
Zachariah had an example before him of an old man like him who got a baby.
ಒಬ್ಬ ವೃದ್ಧನು ಮಗುವನ್ನ ಹೊಂದಿಕೊಂಡಂತ ದೊಡ್ಡ ಉದಾಹರಣೆಯನ್ನ ಜಕರಿಯನು ಹೊಂದಿದ್ದನು.
That is Abraham.
ಅದು ಅಬ್ರಹಾಮ.
And Zachariah knew about it.
ಜಕರಿಯನಿಗೆ ಅದರ ಬಗ್ಗೆ ಗೊತ್ತಿತ್ತು.
So he had an example.
ಆತನಿಗೆ ಒಂದು ಮಾದರಿ ಉದಾಹರಣೆ ಇತ್ತು.
There was no need for him to say how can that happen.
ಹೇಗಾಗತ್ತದು ಅಂತ ಹೇಳೋ ಹಾಗಿರಲಿಲ್ಲ ಆತನು.
When an angel says it's going to happen.
ದೂತನು ಹೇಳಿದಾಗ ಅದಾಗತ್ತೆ ಅಂತ.
But Mary had no example before her of a virgin who gave birth to a baby.
ಕನ್ಯೆಯಾಗಿದ್ದುಕೊಂಡು ಮಗುವನ್ನು ಹೇರಿದಂತ ಮರಿಯಳ ಎದುರುಗಡೆ ಈ ರೀತಿಯ ಒಂದು ಉದಾಹರಣೆ ಅಥವಾ ಮಾದರಿ ಇರಲಿಲ್ಲ.
You can forgive her for saying how it will happen.
ಹೇಗಾಗತ್ತಿದು ಅಂತ ಹೇಳುವಾಗ ಆಕೆನ ಕ್ಷಮಿಸಬೇಕು.
The second reason is,
ಎರಡನೇ ಕಾರಣ,
Zachariah was an old man who had studied the scriptures for years.
ಜಕರಿಯನು ವೃದ್ಧನಾಗಿದ್ದನು, ಶಾಸ್ತ್ರ ಅಭ್ಯಾಸವನ್ನು ವರ್ಷಾನುಗಟ್ಟಲೆ ಮಾಡಿದ್ದನು.
He was a leader.
ಆತನು ನಾಯಕನಾಗಿದ್ದನು.
Mary was a simple girl, maybe 19 years old.
ಮರಿಯಳು 19 ವಯಸ್ಸಿನ ಸಾಮಾನ್ಯ ಹುಡುಗಿಯಾಗಿದ್ದಳು.
He doesn't know so much of the scriptures.
ವೇದಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ.
And not a leader.
ಆಕೆ ನಾಯಕಿಯಾಗಿರಲಿಲ್ಲ.
When a leader and an ordinary person commit the same sin, the leader is punished more.
ಒಬ್ಬ ನಾಯಕನು ಮತ್ತು ಸಾಮಾನ್ಯ ವ್ಯಕ್ತಿಯು ಒಂದೇ ಪಾಪವನ್ನು ಮಾಡಿದಾಗ ನಾಯಕನು ಹೆಚ್ಚು ದಂಡನೆಗೆ ಒಳಗಾಗುತ್ತಾನೆ.
Zacharias was struck dumb and Mary was not.
ಅದಕ್ಕಾಗಿ ಮರಿಯಳು ಮೂಕಳಾಗಲಿಲ್ಲ, ಜಕರಿಯನು ಮೂಕನಾದನು.
And in fact, there was Mary believed to some extent.
ಮರಿಯಳು ಒಂದು ಮಟ್ಟಕ್ಕೆ ನಂಬಿದಳು.
Because
ಯಾಕಂದ್ರೆ
it says here in verse 41 Elizabeth was filled with the Holy Spirit.
41ನೇ ವಚನ ಹೇಳುತ್ತದೆ ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿದ್ದಳು ಅಂತ.
Mary's relative.
ಆಕೆಯು ಮರಿಯಳ ಸಂಬಂಧಿಯಾಗಿದ್ದಳು.
And filled with the Holy Spirit, Elizabeth said this.
ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿ ಈ ರೀತಿ ಹೇಳಿದಳು.
Concerning Mary.
ಮರಿಯಳಿಗೆ ಸಂಬಂಧಿಸಿದ ಹಾಗೆ 45ನೇ ವಚನ.
Blessed is she who believed that there'll be a fulfillment of what is spoken to her by the Lord.
ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು
ಅಂದಳು.
ಆಕೆಯು ಜಕರಿಯನಿಗಿಂತ ವ್ಯತ್ಯಾಸವಾಗಿ
ನಿಂತಳು.
ಆಕೆಯು ಪ್ರಾರಂಭದಲ್ಲಿ ಪ್ರಶ್ನೆ ಕೇಳಿದರೂ ಸಹ ನಂಬಿದಳು.
Because when Mary when Gabriel explained,
Gabriel ಅನ್ನು ವಿವರಿಸಿದಾಗ
35ನೇ
ವಚನ,
Holy Spirit will come on you,
ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು,
you'll have a child,
ನೀನು ಮಗುವನ್ನು ಹೊಂದಿಕೊಳ್ಳುವೆ.
She said,
ಆಕೆ ಹೇಳ್ತಾಳೆ,
okay,
ಪರವಾಗಿಲ್ಲ,
let the bond slave of the Lord be it done to me, verse 38 according to you.
38ನೇ ವಚನ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂತಾಳೆ.
That was why Mary didn't get any punishment.
ಅದಕ್ಕಾಗಿ ಮರಿಯಳು ಯಾವುದೇ ದಂಡನೆಯನ್ನು ಹೊಂದಿಕೊಳ್ಳಲಿಲ್ಲ.
Zachariah did.
ಜಕರಿಯನ್ನು ಹೊಂದಿಕೊಂಡನು.
Finally, John the Baptist was born.
ನಾನಿಕನಾದ ಯೋಹಾನನು ಹುಟ್ಟುತ್ತಾನೆ.
And Zachariah is filled with the Holy Spirit.
ಜಕರಿಯನು ಪವಿತ್ರಾತ್ಮ ಭರಿತನಾಗ್ತಾನೆ.
We read in verse 67.
67ನೇ ವಚನದಲ್ಲಿ ಓದ್ತೇವೆ.
And he prophesies one thing.
ಒಂದು ಸಂಗತಿಯನ್ನು ಪ್ರವಾದಿಸುತ್ತಾನೆ.
That
ಅದು
about the new covenant.
ಹೊಸ ಒಡಂಬಡಿಕೆ ಕುರಿತಾಗಿ.
Now Verse 74.
ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಕರ್ತನ ಸೇವೆ ಮಾಡುತ್ತೇವೆ. ಅದರ ಅರ್ಥ ನಾವು ಪಾಪದಿಂದ ಬಿಡುಗಡೆ ಹೊಂದೇವೆ.
In the Old Testament they served with fear, now we serve him without fear.
ಹಳೆ ಒಡಂಬಡಿಕೆಯಲ್ಲಿ ಜನರು ಭಯದಿಂದ ಸೇವೆ ಮಾಡಿದ್ರು, ಈಗ ನಾವು ಭಯವಿಲ್ಲದೆ ಸೇವೆ ಮಾಡಬೇಕು.
Then in Luke's Gospel chapter 2.
ಈಗ ಲೂಕ ಎರಡನೇ ಅಧ್ಯಾಯದಲ್ಲಿ
we read of how Mary had to bring forth Jesus in a kaushal.
ನಾವು ಓದ್ತೇವೆ ಯೇಸುವನ್ನ ಮರಿಯಳು ದನದ ಕೊಟ್ಟಿಗೆಯಲ್ಲಿ ಹೇಗೆ ಹಡಿದಳು ಅಂತ.
There was no room in the inn where in Bethlehem.
ಬೆತ್ಲೆಹೇಮಿನಲ್ಲಿ ಯಾವುದೇ ರೀತಿಯ ಪ್ರತ್ಯೇಕ ಕೊಠಡಿ ಆಕೆಗೆ ಇರಲಿಲ್ಲ.
And we can see there the reason why God chose someone like Mary.
ಯಾಕೆ ದೇವರು ಮರಿಯಳಂತ ಹುಡುಗಿಯನ್ನು ಆಯ್ಕೆ ಮಾಡಿದರು ಅಂತ ಕಾರಣ ಇದೆ.
ಲಾಂಗ್ ಜರ್ನಿ ಟು ಟ್ರಾವೆಲ್ ಆನ್ ಅ ಡಾಂಕಿ ಆಲ್ ದ ವೇ ಫ್ರಮ್ ನಜರೆತ್ ಟು ಬೆತ್ಲೆಹೇಮ್.
ಆಕೆಯು ನಜರೇತಿನಿಂದ ಬೆತ್ಲೆಹೇಮಿಗೆ ಬಹಳ ದೂರ ಪ್ರಯಾಣ ಮಾಡಬೇಕಾಗಿತ್ತು.
How many hours that would have taken.
ಎಷ್ಟು ತಾಸು ತೆಗೆದುಕೊಂಡಿರಬಹುದಲ್ವಾ?
When they reached Bethlehem, tired and exhausted.
ಆಕೆ ಬೆತ್ಲೆಹೇಮಿಗೆ ಹೋದಾಗ ಬಹಳ ಸುಸ್ತಾಗಿದ್ದಳು.
There is no room available anywhere.
ಅಲ್ಲಿ ಕೊಠಡಿಯೂ ಲಭ್ಯವಾಗಿರಲಿಲ್ಲ.
And she could have complained and grumbled.
ಆಕೆ ದೂರಬಹುದಾಗಿತ್ತು, ಗೊಣಗುಟ್ಟಬಹುದಾಗಿತ್ತು.
Against God.
ದೇವರ ವಿರುದ್ಧವಾಗಿ.
And against Joseph.
ಯೋಸೇಫನ ವಿರುದ್ಧವಾಗಿ.
And being generally miserable.
ಆಕೆಯು ಬೇಸರದಿಂದ ಇರಬಹುದಾಗಿತ್ತು.
But I'm sure she was not like.
ಆಕೆ ಹಾಗಿರಲಿಲ್ಲ ಅಂತ ನನಗೆ ನಿಶ್ಚಯ ಇದೆ.
Though she was only 19 years old.
ಆಕೆಗೆ 19 ವಯಸ್ಸಾಗಿದ್ರು ಕೂಡ.
She must have accepted.
ಅದನ್ನ ಆಕೆ ಒಪ್ಪಿಕೊಂಡಳು.
Okay, if God has permitted me to have no place to deliver my baby, I'll accept.
ನಾನು ಮಗುವನ್ನು ಹಡೆಯಲು ಯಾವುದೇ ಸ್ಥಳವನ್ನ ದೇವರು ಅನುಮತಿಸದಿದ್ರು ಕೂಡ ನಾನು ಅದನ್ನ ಒಪ್ಪಿಕೊಂತೇನೆ ಅಂತ ಹೇಳಿರಬಹುದಾಗಿ.
God allowing Jesus to be born to a mother who is complaining and grumbling that there's no room for her.
ನನಗೆ ಯಾವುದೇ ಕೊಠಡಿ ಇಲ್ಲ ಅಂತ ದೂರುವ ಗುಣಗುಟ್ಟುವ ಸ್ತ್ರೀಯ ಹೊಟ್ಟೆಯಲ್ಲಿ ಯೇಸುವನ್ನು ಹುಟ್ಟಲು ದೇವರು ಅನುಮತಿಸುತ್ತಿದ್ರು ಅಂತ ನಾನು ಕಲ್ಪಿಸಿಕೊಳ್ಳುವುದಿಲ್ಲ.
Wanted to be the mother of the Messiah.
ಅನೇಕ ಯಹೂದ್ಯ ಸ್ತ್ರೀಯರು ಮೆಸ್ಸಾಯನ ತಾಯಿಯಾಗಲು ಬಯಸಿದರು.
God picked up that most unlikely person.
ಊಹಿಸಲು ಸಾಧ್ಯವಾಗದಂತಹ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡರು.
From a town which was so despised called Nazareth.
ಅದು ತಿರಸ್ಕರಿಸಲ್ಪಟ್ಟಂತ ಸ್ಥಳವಾದ ನಜರೇತಿನಿಂದ.
We see there the reason why God picks up certain people.
ಯೇಸು ಇಲ್ಲಿ ಯಾಕೆ ಕೆಲವು ಜನರನ್ನು ಆರಿಸಿಕೊಂಡರು ಎಂಬಂತ ಕಾರಣವನ್ನು
ನೋಡುತ್ತೇವೆ. They are willing to accept whatever God sends into their life.
ತಮ್ಮ ಜೀವಿತದಲ್ಲಿ ದೇವರು ಅನುಮತಿಸಿದ್ದನ್ನ ಒಪ್ಪಿಕೊಳ್ಳುವಂತ ಜನರನ್ನು ಯೇಸು ಉಪಯೋಗಿಸಿದರು.
No complaint.
ಅವರು ಯಾವುದನ್ನು ದೂರಲಿಲ್ಲ.
They are happy to accept whatever God sends.
ದೇವರು ಏನನ್ನೇ ಅನುಮತಿಸಿದರು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿದರು.
And in the same way we find the type of people whom God selected to be the first people to see the baby Jesus.
ಅದೇ ರೀತಿ ನಾವು ಕಂಡುಕೊಳ್ಳುವುದೇನೆಂದರೆ ಕೆಲವು ಜನರನ್ನ ದೇವರು ಆರಿಸಿಕೊಂಡರು ಮಗುವಾದ ಯೇಸುವನ್ನ ಮೊದಲು ನೋಡಲು.
Who were the first people?
ಯಾರು ಮೊದಲ ಜನರು?
They were not the great scholars.
ಅವರು ದೊಡ್ಡ ವಿದ್ವಾಂಸರಾಗಿರಲಿಲ್ಲ.
They were poor illiterate shepherds.
ಅವರು ಬಡ ಮತ್ತು ಅವಿದ್ಯಾವಂತ ಕುರುಬರಾಗಿದ್ದರು.
See how God's ways are.
ದೇವರ ಮಾರ್ಗ ಎಂತದ್ದು ಅಂತ ನೋಡಿ.
Same today.
ಇವತ್ತು ಕೂಡ ಅದೇ ರೀತಿ.
When he wants to build the church.
ಸಭೆಯನ್ನು ಕಟ್ಟುವಾಗ.
He doesn't have the church meeting in a palace.
ಸಭಾ ಕೂಟಗಳು ಅರಮನೆಯಲ್ಲಿ ನಡೆಯಬೇಕು ಅಂತ ಬಯಸೋದಿಲ್ಲ.
The body of Christ may be born in a cow shed today also.
ಕ್ರಿಸ್ತನ ದೇಹವಾದ ಸಭೆಯು ಇವತ್ತು ಕೂಡ ಅದೇ ರೀತಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಬಹುದು.
The people are gathered there may be as simple and illiterate as the shepherd.
ಅಲ್ಲಿ ಸೇರಿ ಬರುವಂತ ಜನರು ಅನಕ್ಷರಸ್ಥರು ಮತ್ತು ಸರಳರು ಆಗಿರುತ್ತಾರೆ.
There were many scholars who knew that the Messiah is to be born in Bethlehem.
ವಿದ್ವಾಂಸರು ಏನಂದುಕೊಂಡಿದ್ದರು ಅಂದ್ರೆ ಮೆಸ್ಸಿಯನ್ನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಅಂತ.
They never knew he was born.
ಆದರೆ ಆತನ ಹುಟ್ಟಿದ್ದರ ಅರಿವು ಅವರಿಗಿರಲಿಲ್ಲ.
His birth was so quiet and hardly anybody knew.
ಆತನ ಹುಟ್ಟುವಿಕೆಯು ಬಹಳ ಗೋಪ್ಯವಾಗಿತ್ತು, ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ.
That's how God starts building a local church even today.
ಇಂದು ಸಹ ದೇವರು ತನ್ನ ಸ್ಥಳೀಯ ಸಭೆಯನ್ನು ಅದೇ ರೀತಿ ಕಟ್ಟುತ್ತಾರೆ.
In a small way somewhere.
ಸಣ್ಣ ಮಾರ್ಗದಲ್ಲಿ ಯಾವುದೋ ಒಂದು ವಿಧದಲ್ಲಿ.
Nobody knows what's happening.
ಏನಾಗ್ತಿದೆ ಅಂತ ಗೊತ್ತಿರೋದಿಲ್ಲ ಯಾರಿಗೂ.
The next thing we see here is.
ಮುಂದಿನ ಸಂಗತಿ ನಾವು ನೋಡೋದಿಲ್ಲಿ.
When Jesus is brought before Simeon to be prayed for.
ಯೇಸುವನ್ನು ಅರ್ಪಿಸಲು ದೇವಾಲಯಕ್ಕೆ ಸಿಮಿಯೋನನ ಬಳಿ ಬರುವಂತ.
Simeon took up this baby.
ಸಿಮಿಯೋನನು ಮಗುವನ್ನು ಎತ್ತಿಕೊಂಡನು.
He knew this is the son of God.
ಆತನಿಗೆ ಗೊತ್ತಾಯ್ತು ಇದು ದೇವರ ಮಗನು ಅಂತ.
Because the Holy Spirit had revealed to him in Luke 2:26 that you won't die till you see the
Messiah. ಲೂಕಾ 2:26 ರಲ್ಲಿ ಪವಿತ್ರಾತ್ಮನು ಆತನಿಗೆ ಪ್ರಕಟಿಸಿದ್ದೇನಪ್ಪ ಅಂದ್ರೆ ಕ್ರಿಸ್ತನನ್ನು ನೀನು ನೋಡುವ ಮೊದಲು ಸಾಯುವುದಿಲ್ಲ ಅಂತ.
How much of ministry of the Holy Spirit there is.
ಪವಿತ್ರಾತ್ಮನ ಸೇವೆ ಎಷ್ಟಿದೆ ಎಂಬುದಾಗಿ ನೋಡ್ರಿ.
ಇನ್ ದಿಸ್ ನ್ಯೂ ಕವೆನೆಂಟ್
ಈ ಹೊಸ ಒಡಂಬಡಿಕೆಯ ಸಂತತಿಯಲ್ಲಿ.
ಹಿ ವಾಸ್ ಎ ಮ್ಯಾನ್ ವರ್ಸ್ 25 ಲುಕಿಂಗ್ ಫಾರ್ ದ ಕಾನ್ಸೋಲೇಷನ್ ಆಫ್ ಇಸ್ರಾಯೆಲ್ ಅಂಡ್ ದ ಹೋಲಿ ಸ್ಪಿರಿಟ್.
25ನೇ ವಚನದಲ್ಲಿ ಈ ಮನುಷ್ಯನು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಮತ್ತು ಪವಿತ್ರಾತ್ಮನು ಪ್ರೇರಿತನು ಎಂಬುದಾಗಿ.
ಗಿವ್ ಹಿಮ್ ಅ ಪ್ರೊಫೆಟಿಕ್ ರೆವಲೇಷನ್.
ಪವಿತ್ರಾತ್ಮನು ಈತನಿಗೆ ಪ್ರವಾದನ ಪ್ರಕಟಣೆಯನ್ನು ಅನುಗ್ರಹಿಸಿದನು.
ಯು ವಿಲ್ ನಾಟ್ ಡೈ ಟಿಲ್ ಯು ಸೀ
ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ ಅಂತ. ಅದೇ ರೀತಿ ಆಯಿತು.
ಅಂಡ್ ವಿ ರೀಡ್ ಹಿಯರ್ ದಟ್ ವೆನ್ ಹಿ ಸಾ ದ ಬೇಬಿ ಹಿ ಸೆಡ್. He prophesied.
ಇಲ್ಲಿ ನಾವು ಓದ್ತೇವೆ ಆತನು ಮಗುವನ್ನ ನೋಡಿದಾಗ ಪ್ರವಾದಿಸುತ್ತಾನೆ.
34.
34ನೇ ವಚನ.
He told Mary his mother.
ಆತನ ತಾಯಿಯಾದ ಮರಿಯಳಿಗೆ
ಹೇಳ್ತಾನೆ. Because of this child there will be many people who will fall and many people who will rise in Israel.
ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಇತನು ಕಾರಣನಾಗಿರುವನು ಎಂಬುದು.
You know, when Christ came into a synagogue.
ಕ್ರಿಸ್ತನು ಸಭೆಗೆ ಬಂದಾಗ
some in that synagogue rose up to a much higher life closer to
ಕೆಲವರು ಆ ಸಭೆಯಲ್ಲಿ ಉನ್ನತ ಮಟ್ಟಕ್ಕೆ ದೇವರ ಹತ್ರವಾಗಿ ಬೆಳೀತಾರೆ. ಪೇತ್ರ, ಯಾಕೋಬ, ಯೋವನ, ಮತ್ತಾಯ, ತೋಮ.
ಅಂಡ್ ದೇರ್ ವರ್ ಅದರ್ಸ್ ಹೂ ಸಂಕ್ ಮಚ್ ಲೋವರ್.
ಇನ್ನೂ ಕೆಲವರು ಇನ್ನೂ ಕೆಳಮಟ್ಟಕ್ಕೆ ಇಳಿಯುತ್ತಾರೆ.
Because they rejected the Son of God.
ಯಾಕೆಂದ್ರೆ ದೇವರ ಮಗನನ್ನ ತಿರಸ್ಕರಿಸಿದ್ದಕ್ಕೆ.
This is always what happens.
ಅದೇ ರೀತಿ ಆಗುವಂತದ್ದು ಪ್ರತಿ ಸಲ.
When a man of God
ದೈವಿಕ ಮನುಷ್ಯನು
comes into a situation.
ಆ ಪರಿಸ್ಥಿತಿಗೆ ಬಂದಾಗ
when a true living body of Christ is raised up in a town.
ಒಂದು ನಿಜವಾದ ಜೀವವುಳ್ಳಂತ ಕ್ರೈಸ್ತ ಸಭೆಯು ಒಂದು ಪಟ್ಟಣದಲ್ಲಿ ಎದ್ದಾಗ
it becomes something that is a stumbling block to many people.
ಅದು ಅನೇಕರಿಗೆ ಅಡ್ಡಿ ಅಂತ ಅನಿಸುತ್ತದೆ.
And like it says here in verse 34, a sign to be opposed.
34ನೇ ವಚನದಲ್ಲಿ ಹೇಳಿರುವ ಪ್ರಕಾರ ಜನರು ಎದುರು ಮಾತಾಡುವುದಕ್ಕೆ ಸಭೆಯು ಗುರುತಾಗಿರುವುದು.
Church in a town is not opposed by others. It's probably not started by God.
ಒಂದು ಊರಲ್ಲಿ ಸಭೆಯು ಜನರ ವಿರೋಧಕ್ಕೆ ಒಳಗಾಗಿಲ್ಲ ಅಂದ್ರೆ ಅದು ದೇವರಿಂದ ಪ್ರಾರಂಭವಾಗಿಲ್ಲ ಅಂತ ಅರ್ಥ.
If it's really following in the footsteps of Christ, it'll be a sign to be opposed.
ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಸಭೆಯು ನಡೆಯುತ್ತಿದ್ರೆ ಅದು ವಿರೋಧಕ್ಕೆ ಒಳಗಾಗಿರುತ್ತದೆ.
A genuine man of God will always be a sign to be opposed by other Christians.
ನಿಜವಾದ ದೈವಿಕ ಮನುಷ್ಯನು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಯಾಕೆ?
Because his life and his ministry, verse 35, reveal the thoughts of the heart.
ಆತನ ಜೀವಿತ ಮತ್ತು ಸೇವೆಯು ಬಹು ಜನರ ಅಂತರಂಗದ ವಿಚಾರಗಳನ್ನು
ಬಯಲಿಗೆ ತರುತ್ತದೆ.
ಜನರು ತಮ್ಮ ವಿಚಾರಗಳನ್ನು ಹೃದಯದಲ್ಲಿಟ್ಟುಕೊಂಡಿರುತ್ತಾರೆ. ತಪ್ಪಾದ ಮನೋಭಾವ, ಹೊಟ್ಟೆಕಿಚ್ಚು, ಗರ್ವ,
ಲವ್ ಆಫ್ ಮನಿ,
ಹಣದ ಪ್ರೀತಿ.
All of this gets exposed when Jesus comes in or a man of God comes in.
ದೈವಿಕ ಮನುಷ್ಯನು ಅಥವಾ ಯೇಸು ಸ್ವಾಮಿ ಬಂದಾಗ ಇವೆಲ್ಲ ಬಯಲಿಗೆ ಬರುತ್ತದೆ.
So they get angry with Jesus or this man of God.
ಆಗ ದೈವಿಕ ಮನುಷ್ಯ ಅಥವಾ ಯೇಸುವಿನ ವಿಷಯವಾಗಿ ಕೋಪ ಮಾಡಿಕೊಳ್ಳುತ್ತಾರೆ, ವಿರೋಧ ಮಾಡ್ತಾರೆ.
Because the thoughts of their hearts are being revealed.
ಯಾಕೆಂದ್ರೆ ಅವರ ಹೃದಯದ ವಿಚಾರಗಳು ಬಯಲಿಗೆ ಬಂದದ್ರಿಂದ.
They keep quiet on those things, then they won't get angry.
ಅವರು ಆ ವಿಷಯವಾಗಿ ಮೌನವಾಗಿದ್ರು ಅಂದ್ರೆ ಜನರು ಕೋಪ ಮಾಡಿಕೊಳ್ಳೋದಿಲ್ಲ.
True prophet will never keep quiet on such matters.
ಆದ್ರೆ ನಿಜವಾದ ಪ್ರವಾದಿಯು ಅಂತಹ ವಿಷಯದಲ್ಲಿ ಮೌನವಹಿಸೋದಿಲ್ಲ.
And so because of that,
ಅದಕ್ಕಾಗಿ
many will fall and many will rise.
ಅನೇಕರು ಬೀಳುತ್ತಾರೆ ಮತ್ತು ಅನೇಕರು ಏಳುತ್ತಾರೆ.
So if a man of God is not there,
ಒಬ್ಬ ದೈವಿಕ ಮನುಷ್ಯನು ಅಲ್ಲಿಲ್ಲ ಅಂದ್ರೆ
all the good and the bad all live together as if everything is okay.
ಎಲ್ಲ ಕೆಟ್ಟವರು ಮತ್ತು ಒಳ್ಳೆಯವರು ಒಟ್ಟಾಗಿ ಜೀವಿಸುತ್ತಾರೆ, ಎಲ್ಲ ಸರಿ ಇದೆ ಅನ್ಕೋತಾರೆ.
That's how it was in all the synagogues in Israel.
ಇಸ್ರಾಯೇಲಿನಲ್ಲಿನ ಎಲ್ಲ ಸಭೆಗಳು ಅದೇ ರೀತಿ ಇತ್ತು.
When Jesus came and there was a division.
ಆದ್ರೆ ಯೇಸು ಸ್ವಾಮಿ ಬಂದಾಗ ಬೇರ್ಪಡುವಿಕೆ ಆಯಿತು.
Wherever he went there was a division.
ಯೇಸು ಎಲ್ಲೇ ಹೋದರೂ ಕೂಡ ಬೇರ್ಪಡುವಿಕೆ ಆಗ್ತಾ ಇತ್ತು.
Some said, oh, this is the Messiah.
ಕೆಲವರು ಆತನನ್ನು ಮೆಸ್ಸಾಯ ಅಂದರು.
Some said, no, he's the prince of devils.
ಕೆಲವರು ದೆವ್ವಗಳ ಅರಸನು ಅಂತ ಕರೆದರು.
It's the same today.
ಇವತ್ತು ಕೂಡ ಅದೇ ರೀತಿ.
The man of God comes in.
ಒಬ್ಬ ದೈವಿಕ ಮನುಷ್ಯನು ಬಂದಾಗ
say, this is the prophet of God.
ಕೆಲವರು ಇತನು ನಿಜವಾದ ಪ್ರವಾದಿ ಅಂತಾರೆ.
Others will say, no, he's the antichrist.
ಇನ್ ಕೆಲವರು ಹೇಳ್ತಾರೆ ಕ್ರಿಸ್ತ ವಿರೋಧಿ ಅಂತ.
If that doesn't happen, that man's not a man of God.
ಆ ರೀತಿ ಆಗಲಿಲ್ಲ ಅಂದ್ರೆ ಆತನು ದೈವಿಕ ಮನುಷ್ಯನಾಗಿರೋದಿಲ್ಲ.
Remember this.
ಇದನ್ನು ನೆನಪಿಡಿ.
It's exactly the same as it was.
ಯೇಸುವಿನೊಟ್ಟಿಗೆ ಹೇಗಿತ್ತು ಅದೇ ರೀತಿ ಇಂದು ಕೂಡ.
That's what happened to Paul.
ಪೌಲನಿಗೂ ಕೂಡ ಅದೇ ರೀತಿ ಆಯಿತು.
The synagogue could be peaceful.
ಸಭೆಯು ಸಮಾಧಾನಕರವಾಗಿತ್ತು.
Till Paul came.
ಪೌಲನು ಬಂದನು.
When Paul came.
ಪೌಲನು ಬಂದಾಗ
some would rise and some would fall.
ಕೆಲವರು ಬಿದ್ದರು ಕೆಲವರು ಎದ್ದರು.
There'd be a division.
ಅಲ್ಲಿ ಬೇರ್ಪಡುವಿಕೆ ಆಯಿತು.
Those who are really seeking God.
ಯಾರು ದೇವರನ್ನು ಹುಡುಕುತ್ತಿದ್ದರಲ್ಲ.
Would come out and form a little church.
ಕೆಲವರು ಹೊರಗೆ ಬಂದು ಸಭೆಯಾಗಿ ಸೇರಿದರು.
Acts of the Apostles is full of stories of that.
ಅಪೊಸ್ತಲರ ಕೃತ್ಯಗಳಲ್ಲಿ ಈ ರೀತಿ ಅನೇಕ ವಿಷಯಗಳಿದೆ.
The same thing happens even today.
ಇವತ್ತು ಕೂಡ ಅದೇ ರೀತಿ ಆಗುತ್ತೆ.
We read here that Jesus
ಇಲ್ಲಿ ಯೇಸು
when he was 12 years old he knew the scriptures.
12ನೇ ವಯಸ್ಸಿನಲ್ಲಿ ವೇದ ಶಾಸ್ತ್ರಗಳನ್ನು ಅರಿತಿದ್ದರು.
He really studied the scriptures.
ಅಧ್ಯಯನ ಮಾಡ್ತಾ ಇದ್ದರು ಎಲ್ಲವನ್ನು.
He didn't have a Bible like we have today.
ನಮಗಿರುವಂತೆ ಸತ್ಯವೇದ ಇರಲಿಲ್ಲ ಆಗ.
He had to listen to what was taught in the synagogue and in the Jewish schools.
ಸಭೆಯಲ್ಲಿ ಮತ್ತು ಯಹೂದ ಶಾಲೆಯಲ್ಲಿ ತಿಳಿಸಿದಂತ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಿದ್ದರು.
He absorbed it and he knew the scriptures well by the age of 12.
ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲವನ್ನೂ ಅರಿತಿದ್ದರು.
And at the age of 12 he could say.
ಯೇಸು 12ನೇ ವಯಸ್ಸಿನಲ್ಲಿ ಹೇಳ್ತಾರೆ.
Didn't you know that I must be about my father's business? Luke 2:49.
ಲೂಕ 2:49 ರಲ್ಲಿ ಯೇಸು ಹೇಳ್ತಾರೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಅಂತ. ನಾವಿಲ್ಲಿ ಓದ್ತೇವೆ.
In an amazing verse about Jesus in verse 40.
ಯೇಸುವಿನ ಬಗ್ಗೆ 40ನೇ ವಚನದಲ್ಲಿ ವಿಸ್ಮಯ ಇದೆ.
It's the first time in the Bible where it says the grace of God was upon somebody.
ಸತ್ಯವೇದದಲ್ಲಿ ಮೊದಲ ಬಾರಿ ಓದ್ತೇವೆ ಒಬ್ಬರ ಮೇಲೆ ದೇವರ ದಯವಿತ್ತು ಎಂಬುದಾಗಿ.
We read in the Old Testament that Noah found favor before the eyes of the Lord.
ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ ದೇವರ ದೃಷ್ಟಿಯಲ್ಲಿ ನೋಹನ್ನು
ನೀತಿವಂತನಾಗಿದ್ದನು.
ದೇವರ ದಯೆ ಒಬ್ಬರ ಮೇಲೆ ಇತ್ತು ಅನ್ನೋದಾದ್ರೆ
ಫಸ್ಟ್ ಟೈಮ್
ಮೊದಲ ಬಾರಿ
Luke 2:40 upon Jesus.
ಅದು ಯೇಸುವಿನ ಮೇಲೆ.
What is the result?
ಅದರ ಫಲಿತಾಂಶ ಏನು?
Verse 52
ವಚನ.
He kept increasing in wisdom.
ಆತನು ಜ್ಞಾನದಲ್ಲಿ ಬೆಳೆದನು.
And when grace is upon somebody, they never sin.
ಒಬ್ಬರ ಮೇಲೆ ದಯೆ ಅಥವಾ ಕೃಪೆ ಇತ್ತು ಅಂದ್ರೆ ಪಾಪ ಮಾಡೋದಿಲ್ಲ.
Shall not have dominion over you because you're under grace.
ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ಯಾಕಂದ್ರೆ ಕೃಪೆ ಕೆಳಗಿರೋದ್ರಿಂದ.
Romans 4:14 So it was the grace of God upon Jesus that prevented him from sinning.
ದೇವರ ಕೃಪೆಯು ಯೇಸುವಿನ ಮೇಲೆ ಇದ್ದಿದ್ದಕ್ಕಾಗಿ ಅದು ಯೇಸು ಪಾಪ ಮಾಡದಂತೆ ತಡೆಯಿತು.
That grace can be upon us too.
ಆ ಕೃಪೆಯು ನಮ್ಮ ಮೇಲೆ ಸಹ ಇರುತ್ತದೆ.
We don't sin.
ನಾವು ಪಾಪ ಮಾಡೋಕಾಗೋದಿಲ್ಲ.
When we sin, it is because we have moved out from the place of grace.
ನಾವು ಪಾಪ ಮಾಡಿದ್ವಿ ಅಂದ್ರೆ ನಾವು ಕೃಪೆಯಿಂದ ಹೊರಗೆ ಬಂದಿದ್ದೇವೆ ಅಂತ ಅರ್ಥ.
Grace is always given in the place of humility.
ಕೃಪೆಯು ಯಾವಾಗಲೂ ದೀನತೆ ಇರೋದ್ರಲ್ಲಿ ಬರುತ್ತೆ.
God gives grace to the humble.
ದೇವರು ದೀನರಿಗೆ ಕೃಪೆ ಕೊಡುತ್ತಾನೆ.
If I move out from there,
ನೀವು ಅದರಿಂದ ಹೊರಗೆ ಬಂದ್ರೆ
some type of pride in something,
ಯಾವುದೋ ಒಂದು ವಿಷಯದಲ್ಲಿ ನೀವು ಅಹಂಕಾರಿಗಳಾದ್ರೆ,
I don't get grace because grace is in this other place,
ಆಗ ನೀವು ಕೃಪೆಯನ್ನ ಪಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಕೃಪೆಯು ದೀನತೆಯಿಂದಲೇ ಬರುತ್ತೆ.
Where people are humble,
ಎಲ್ಲಿ ಜನರು ದೀನತೆಯಿಂದ ಇರ್ತಾರೋ,
if I want to get it again, I got to repent and come back in humility.
ನಾನು ಕೃಪೆಯನ್ನ ಮತ್ತೆ ಪಡ್ಕೋಬೇಕು ಅಂದ್ರೆ ಮಾನಸಾಂತರ ಪಟ್ಟು ದೀನತೆಯಿಂದ ಬರಬೇಕು.
John the Baptist,
ಸ್ನಾನಿಕನಾದ ಯೋಹಾನನು,
we read in Luke 3,
ಲೂಕ 3 ಓದ್ತೇವೆ,
how he told people,
ಜನರಿಗೆ ಹೇಗೆ ಹೇಳಿದ,
I'm not going to baptize all of you.
ನಿಮಗೆಲ್ಲರಿಗೂ ದೀಕ್ಷಾ ಸ್ನಾನ ಮಾಡಿಸಲಾಗುವುದಿಲ್ಲ.
You come here.
ನೀವು ಇಲ್ಲಿ ಬಂದಿದ್ದಕ್ಕಾಗಿ.
Verse 7.
ಏಳನೇ ವಚನ.
He could discern people who were not ready for baptism, even though he didn't know anything about them.
ಅವರು ದೀಕ್ಷಾ ಸ್ನಾನಕ್ಕೆ ಇನ್ನೂ ಸಿದ್ಧರಾಗಿಲ್ಲ ಅಂತ ಅವರ ಜೀವಿತವನ್ನ ನೋಡದೇನೆ ಸ್ನಾನಿಕನಾದ ಯೋಹಾನನು ಅರಿತಿದ್ದನು.
Amazing ability God gives to those who are his servants.
ದೇವರು ತನ್ನ ಸೇವಕರಿಗೆ ಇಂತಹ ಸಾಮರ್ಥ್ಯವನ್ನು ಕೊಟ್ಟಿರುತ್ತಾರೆ.
Here also in verse 16 you read about the baptism in the Holy Spirit.
16ನೇ ವಚನದಲ್ಲಿ ನೋಡ್ತೇವೆ ಪವಿತ್ರಾತ್ಮನ ಸ್ನಾನದ ಕುರಿತು.
We see an example of Jesus himself being anointed in verse 21 and 22.
ಯೇಸು ಅಭಿಷೇಕ ಹೊಂದಿದ್ದರ ಕುರಿತು 21 ಮತ್ತು 22ನೇ ವಚನದಲ್ಲಿ ನೋಡ್ತೇವೆ.
There we read,
ಅಲ್ಲಿ ನಾವು ಓದೋದೇನಂದ್ರೆ,
that Jesus was praying when he was being baptized.
ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾಗ ಪ್ರಾರ್ಥಿಸುತ್ತಿದ್ದರು.
Verse Luke 3:21.
ಲೂಕ 3:21.
What was he praying for?
ಯೇಸು ಏನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದರು? ನಮಗೆ ಗೊತ್ತು.
ಬಿಕಾಸ್ ಎವ್ರಿ ಪ್ರೇಯರ್ ಆಫ್ ಜೀಸಸ್ ವಾಸ್ ಆನ್ಸರ್ಡ್ ಇಮಿಡಿಯೇಟ್.
ಯೇಸುವಿನ ಎಲ್ಲಾ ಪ್ರಾರ್ಥನೆಗೂ ತಕ್ಷಣಕ್ಕೆ ಉತ್ತರ ದೊರಕುತ್ತಿತ್ತು.
ಸೋ ಯು ರೀಡ್ ದ ನೆಕ್ಸ್ಟ್ ವರ್ಸ್, ಯು ನೋ ವಾಟ್ ಹಿ ವಾಸ್ ಪ್ರೇಯಿಂಗ್.
ಮುಂದಿನ ವಚನ ನೀವು ನೋಡೋದಾದ್ರೆ ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ರಿ ಸ್ವಂತ ಗೊತ್ತಾಗುತ್ತೆ.
ಫಾದರ್ ಓಪನ್ ದಿ ಹೆವೆನ್ಸ್ ಅಂಡ್ ಸೆಂಡ್ ದಿ ಹೋಲಿ ಸ್ಪಿರಿಟ್ ಆನ್ ಮೀ.
ದೇವರೇ ಪರಲೋಕವನ್ನ ತೆರೆದು ನನ್ನ ಮೇಲೆ ಪವಿತ್ರಾತ್ಮನನ್ನು ಇಳಿಸು. ಪರಲೋಕ ತೆರೆಯಿತು.
ಹೋಲಿ ಸ್ಪಿರಿಟ್ ಕೇಮ್ ಆನ್.
ಪವಿತ್ರಾತ್ಮನು ಆತನ ಮೇಲೆ ಬಂತು.
ಈವನ್ ಜೀಸಸ್ ನೀಡೆಡ್ ಟು ಪ್ರೇ ಫಾರ್ ದಿ ಅನಾಯಿಂಟಿಂಗ್ ಆಫ್ ದಿ ಹೋಲಿ
ಸ್ಪಿರಿಟ್. ಯೇಸುವು ಸಹ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಬೇಕಾಗಿತ್ತು.
ಯು ಆರ್ ನಾಟ್ ಗನ್ ಗೆಟ್ ಇಟ್ ಇಫ್ ಯು ಡೋಂಟ್ ಪ್ರೇ.
ನೀವು ಕೂಡ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಅದನ್ನ ಪಡ್ಕೊಳ್ಳೋದಿಲ್ಲ.
ಬಿಫೋರ್ ವಿ ರೀಡ್ ಅಬೌಟ್ ದಿ ಟೆಂಪ್ಟೇಷನ್,
ಲೂಕ 4 ಶೋಧನೆ ಕುರಿತು ಓದ್ತೇವೆ.
13 ವರ್ಸಸ್,
ಮೊದಲ 13 ವಚನ.
ವಿ ಆಲ್ರೆಡಿ ಕನ್ಸಿಡರ್ಡ್ ದಟ್ ಇನ್ ಮ್ಯಾಥ್ಯೂ.
ಅದನ್ನೆಲ್ಲ ಮತ್ತಾಯದಲ್ಲಿ ನೋಡ್ಕೊಂಡ್ವಿ ಆಗ್ಲೇ.
ದೆನ್ ವಿ ರೀಡ್ ಅಬೌಟ್ ಹಿಸ್ The first public ministry he had in Nazareth in Luke 4:16.
Luke 4:16 ವಚನದಿಂದ ಯೇಸುವಿನ ಮೊದಲ ಸಾರ್ವಜನಿಕ ಸೇವೆ ಕುರಿತು.
And he now says, and he quotes Isaiah 61:18.
ಯೆಶಾಯ 61:18
ಉಲ್ಲೇಖಿಸಿದೆ. The Spirit of the Lord is upon me.
ಕರ್ತನ ಆತ್ಮವು ನನ್ನ ಮೇಲಿದೆ.
And he says, he's anointed me to preach the gospel.
ಯೇಸು ಹೇಳ್ತಾರೆ ನಾನು ಸುವಾರ್ತೆಯನ್ನು ಸಾರಲು ಅಭಿಷೇಕಿಸಿದರು ಅಂತ.
21, today the scripture is fulfilled.
21ನೇ ವಚನದಲ್ಲಿ ಯೇಸು ಹೇಳ್ತಾರೆ ವೇದೋಕ್ತಿ ಇಂದು ನೆರವೇರಿದೆ ಅಂತ.
And everybody was so happy with him. Verse 22.
ಯೇಸುವಿನ ವಿಷಯವಾಗಿ ಎಲ್ಲರೂ ಸಂತೋಷವಾಗಿದ್ರು ಅಂತ 22ನೇ ವಚನದಲ್ಲಿ ಹೇಳ್ತಾರೆ. ಯೋಸೆಫನ ಮಗನಲ್ಲವೇ ಅಂತ ಕರೀತಾರೆ.
Happy with him, they called him Joseph.
ಅವನ ವಿಷಯದಲ್ಲಿ ಸಂತುಷ್ಟರಾದಾಗ ಅವರು ಆತನನ್ನ ಯೋಸೆಫನ ಮಗ ಎಂದು ಕರೀತಾರೆ.
They were angry with him. They said, hey, this is Mary's son.
ಆತನ ವಿಷಯದಲ್ಲಿ ಕೋಪಗೊಂಡಾಗ, ಹೇ, ಈತನು ಮರಿಯಳ ಮಗನು ಎನ್ನುತ್ತಾರೆ.
Who his father is.
ಆತನ ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ.
The different way they spoke about.
ಬೇರೆ ಬೇರೆ ವಿಧದಲ್ಲಿ ಆತನ ಬಗ್ಗೆ ಮಾತನಾಡ್ತಾರೆ.
Now they were happy with him and said, hey, this is Joseph.
ಈಗ ಅವನ ಬಗ್ಗೆ ಸಂತುಷ್ಟರಾಗಿದ್ದರು ಮತ್ತು, ಹೇ, ಈತನು ಯೋಸೆಫನ ಮಗನು ಎಂದು ಹೇಳುತ್ತಾರೆ. ಯೇಸು ಎಲ್ಲರಿಗೂ ಈ ರೀತಿ ಹೇಳಲು ಪ್ರಾರಂಭಿಸುತ್ತಾರೆ. ದೇವರು ಯಹೂದ್ಯರ ವಿಷಯವಾಗಿ ಮಾತ್ರ ಕಾಳಜಿ ವಹಿಸ್ತಾರೆ ಅಂತ ನೆನಪಿಸಬೇಡ್ರಿ.
ನಾನ್ ಕ್ರಿಶ್ಚಿಯನ್ ನಾನ್ ಜೂಸ್ ಪೀಪಲ್ ಆಲ್ಸೋ,
ಅನ್ಯರ ವಿಷಯವಾಗಿ ಕೂಡ ದೇವರು ಕಾಳಜಿ ವಹಿಸ್ತಾರೆ. ಎಲಿಯನ ಸಮಯದ ಬಗ್ಗೆ ಯೋಚಿಸಿದ್ರೆ ಇಸ್ರಾಯೇಲ್ ನಲ್ಲಿ ಅನೇಕ ವಿಧವೆಯರಿದ್ದರು. ಹಾಗಿದ್ದರು ಇಸ್ರಾಯೇಲಿನ ಹೊರಗಿನ ಸ್ಥಳವಾದ ಸರೇಪ್ತಕ್ಕೆ ಎಲಿಯನನ್ನು ಯಾಕೆ ಕಳುಹಿಸಿದರು ದೇವರು?
Sidonian widow,
ಒಬ್ಬ ವಿಧವೆಯನ್ನು ಸಂಧಿಸಲು.
And Elisha, there were many lepers in Israel.
ಇಸ್ರೇಲ್ ನಲ್ಲಿ ಅನೇಕ ಕುಷ್ಠರೋಗಿಗಳಿದ್ದರು.
Why one non Jewish Syrian leper got healed?
ಸುರಿಯಾ ದೇಶದ ಅನ್ಯನ ಯಾಕೆ ಸ್ವಸ್ಥ ಹೊಂದಿದನು? ನಾಮಾನನು.
Verse 25 to 27. Jesus had preached only for 2-3 minutes.
ಯೇಸು 2-3 ನಿಮಿಷ ಮಾತ್ರ ಮಾತಾಡಿದರು.
They got so angry they took him out to kill him.
ಅವರು ಕೋಪ ಹೊಂದಿದರು ಮತ್ತೆ ಯೇಸುವನ್ನು ಕೊಲ್ಲಲು ಪ್ರಯತ್ನಿಸಿದರು.
And of course he just quietly passed through there.
ಯೇಸು ಗುಂಪಿನ ಮಧ್ಯೆ ಹಾಗೆ ಸರಿದು ಹೋದರು.
God protected him.
ದೇವರು ಆತನನ್ನು ಕಾಪಾಡಿದರು.
You can't die before God's time.
ದೇವರ ಸಮಯಕ್ಕಿಂತ ಮೊದಲು ನೀವು ಸಾಯೋದಿಲ್ಲ.
You are a servant of God even today.
ನೀವು ಇಂದು ದೇವರ ಸೇವಕರಾಗಿದ್ದರೂ
nobody can touch you. till God's time.
ದೇವರ ಸಮಯ ಮೊದಲು ಯಾರು ನಿಮ್ಮನ್ನು ಮುಟ್ಟಲಾಗೋದಿಲ್ಲ.
One more thing we see.
ಮತ್ತೊಂದು ಸಂಗತಿ ನಾವಿಲ್ಲಿ ನೋಡ್ತೀವಿ.
He came to Simon's house and he healed his mother-in-law.
ಯೇಸು ಸೀಮೋನನ ಮನೆಗೆ ಬಂದು ಆತನ ಅತ್ತೆಯನ್ನು ಸ್ವಸ್ಥಪಡಿಸುತ್ತಾರೆ.
Verse 40, he healed many sick.
ವಚನದಲ್ಲಿ ಅನೇಕ ಅಸ್ವಸ್ಥರನ್ನು ಸ್ವಸ್ಥಪಡಿಸುತ್ತಾರೆ.
Great revival there.
ದೊಡ್ಡ ಉಜ್ಜೀವನ ಅಲ್ಲಿ.
And one would think if there's a revival you must stay on there.
ಒಬ್ಬರು ಯೋಚಿಸಬಹುದು ಅಲ್ಲಿ ದೊಡ್ಡ ಉಜ್ಜೀವನ ಇತ್ತು ಅಂದ್ರೆ ಅಲ್ಲೇ ಇರಬೇಕು ನೀವು ಅಂತ.
But next morning verse 42 he went to a lonely place.
42ನೇ ವಚನದಲ್ಲಿ ನಾವು ನೋಡ್ತೇವೆ ಯೇಸು ಏಕಾಂತ ಸ್ಥಳಕ್ಕೆ ಹೋದ್ರು ಅಂತ.
Everybody searched for him.
ಎಲ್ಲರೂ ಆತನ ಹುಡುಕ್ತಾರೆ.
Try to keep him from going away.
ಆತನನ್ನ ಹೋಗೋದ್ರಿಂದ ತಡೆಯಲು ಪ್ರಯತ್ನ ಮಾಡ್ತಾರೆ.
He said no.
ಆತನ ಹೇಳ್ತಾನೆ ಇಲ್ಲ ಅಂತ.
I've heard my father.
ನಾನು ನನ್ನ ತಂದೆಯಿಂದ ಕೇಳಿಸಿಕೊಂಡಿದ್ದೇನೆ.
He has told me I must go to other city.
ನಾನು ಮತ್ತೊಂದು ಪಟ್ಟಣಕ್ಕೆ ಹೋಗಬೇಕು.
This is how Jesus' life was.
ಯೇಸುವಿನ ಜೀವಿತ ಆ ರೀತಿಯಾಗಿತ್ತು.
A lot of people came with suggestions but he wouldn't listen to them.
ಅನೇಕರು ಸಲಹೆ ಕೊಟ್ಟರು ಯೇಸು ಕೇಳಿಸಿಕೊಳ್ಳಲಿಲ್ಲ.
Because he always listened to the father first thing in the morning.
ಯಾಕಂದ್ರೆ ಮೊದಲು ಯೇಸು ಬೆಳಗಿನ ಸಮಯದಲ್ಲಿ ತಂದೆಯಿಂದ ಕೇಳಿಸಿಕೊಂಡ್ರು.
What do you want me to do?
ತಂದೆಯೇ ನಾನು ಏನ್ ಮಾಡಬೇಕು ಅಂತ ನೀನು ಬಯಸ್ತೀಯ?
That's why his life was so fruitful.
ಅದಕ್ಕಾಗಿ ಯೇಸುವಿನ ಜೀವಿತವು ಫಲಭರಿತವಾಗಿತ್ತು.
You begin your day with God.
ನೀವು ನಿಮ್ಮ ದಿನವನ್ನ ದೇವರೊಂದಿಗೆ ಪ್ರಾರಂಭಿಸಿದ್ರೆ,
you wait upon him every day.
ಪ್ರತಿನಿತ್ಯ ಬೆಳಗ್ಗೆ ಆತನಲ್ಲಿ ಕಾಲ್ಕೊಂಡಿದ್ರೆ,
let me begin my day with you.
ದೇವರೇ ನಿನ್ನೊಟ್ಟಿಗೆ ದಿನವನ್ನ ಪ್ರಾರಂಭಿಸ್ತೇನೆ ಅಂತ ಹೇಳುವಾಗ,
day will be different.
ಆಗ ಪ್ರತಿನಿತ್ಯ ನಿಮಗೆ ವ್ಯತ್ಯಾಸ ಕಾಣುತ್ತೆ. ಆಗ ನೀವು ದೇವರ ಚಿತ್ತವನ್ನು ತಪ್ಪಿಸಿಕೊಳ್ಳುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.